ஸ்ரீகுருப்போ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபாம் மணிக்ரீவ விமோசனம் ஸ்வநாம க்ரஹணா தேவா நிரஸ்தக்ரஹ விக்ரஹம் விருந்தாவனகதம் வந்தே பிரம்மருத்ரேந்திர வந்திதம் ஸ்வாந்தஸ்தானம் தசையாய பூர்ணஜானரசன்னசே உத்துங்கவாத்தரங்காய மத்வதுத்தப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூதகஷ்டம் ஹயமுகபதநிஷ்டம் மாம் பஜந்து ப்ரவன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராக்கிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्यावादशालिनः इष्टदान कष्टहर्तृन्नः विद्यामान्यान् मुनीन् नमः. वाजराज पदद्वन्द्वाभिजा सप्तमानसान् विश्वप्रिय गुरुं वन्दे मन्दोहं भेवि शुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शवधो बिम्बसन्निधौ. சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே க்ரீஷ்டதம். அஜ்ஞான திமிரச்சேதம் புத்தி சம்பத் ப்ரதாயகம் விஜ்ஞான விமலம் சாந்தம் விஜயாக்ஷ குரும் பஜே. கோபப்ரகர சங்காஷம் கோபாலர்ச்சன தத்பரம் கோதேவ வந்த பாதாப்ஜம் கோபாலர்ச்ச குரும் பஜே. ஜலஜேஷ்ட நிபாகாரம் ஜெகதீஷ பதாஷ்ரயம் ஜெகதீதல விக்யாதம் ஜெகநாத குரும் பஜே. ஸ்ரீகுருப்போ நம. ஹரி ஓம். ஹரிகதாமிருதசார குருகள கருணதிந்தாபனது கேளுவ பரமபகவத் பக்தரிதனாதரது கேளுவது. இன்ன முந்தை ஹெழுத்தாரு ஒரட்டு புத்திய விட்டு லௌகிக ஹரட்டைகள நீடாடி ಕಾಂಚನ ಪರಟಿ ಲೋಕ ಲೋಷ್ಠಾದಿಗಳು ಸಮವೆಂದರಿತು ನಿತ್ಯದಲ್ಲಿ. ಉರುಟ ಗರ್ಭಾಂಡೋದರನು ಸತ್ಪುರುಷನೆಂದೆನಿಸೆಲ್ಲರೊಳಗಿದ್ದು ರುಟು ಕರ್ಮವ ಮಳ್ಪನೆಂದಡಿಗಡಿಗೆ ನೆನೆಗುತ್ತಿರು. ಹೇಳ್ತಾ ಬರ್ತಾ ಇದ್ದಾರೆ. ಹೊರಟು ಬುದ್ಧಿಯ ಬಿಟ್ಟು, ಹೊರಟು ಬುದ್ಧಿ ಅಂದ್ರೆ ಏನು ಅದನ್ನು ಹೇಳ್ತಾರೆ. ದುರಾಗ್ರಹ ಇರುವಂತಹ ಬುದ್ಧಿ ಬಿಡು, ನಾ ತಿಳ್ಕೊಂಡದ್ದೇ ಸರಿ, ನಾನು ತಿಳಿದ ರೀತಿಯೇ ಸರಿ, ನಾನು ಹೇಳಿದ್ದೇ ಸರಿ ಎಂಬ ದುರಾಗ್ರಹ ಅಥವಾ ಕಠಿಣವಾದ ಬುದ್ಧಿ, ಕೆಟ್ಟ ಬುದ್ಧಿ, ಅದನ್ನು ಒರಟ ಬುದ್ಧಿ ಅಂತ ಹೇಳ್ತಾರೆ. ಈ ಒರಟಾಗಿ ಅಂದರೆ ಆಂಗ್ಲದಲ್ಲಿ ಹಾರ್ಷ್ ಅಂತ ಹೇಳ್ತಾರೆ, ಅಥವಾ ಕಠಿಣವಾಗಿ ಹೇಳುವ ಮಾತು ಅಲ್ಲ. ವಕ್ರ ಅಲ್ಲ, ವಕ್ರ ಅಲ್ಲ, ಒರಟು ಅಂದರೆ ವಕ್ರ ಅಲ್ಲ. ಹೇಳುವುದನ್ನು ಸುನ್ನಿತವಾಗಿ ಹೇಳಲ್ಲ, ಕೈಯಲ್ಲಿ ಎರಡು ಕಟ್ಟಿಗೆ ತುಂಡು ಮಾಡಿದಂತೆ ಕೊಡ್ತಾರೆ. ಅಂದರೆ ಕಠಿಣವಾದ ಮಾತು, ನಿಷ್ಠುರವಾದ ಮಾತು, ನಿಷ್ಠುರಿಗಳು ನಿಷ್ಠುರವಾದ ಮಾತು. ಇಲ್ಲಿ ಮಾತು ಹೊರಟು ಅಂತ ಹೇಳಿಲ್ಲ, ಮಾತು ಹೊರಟು ಹೌದು, ಬುದ್ಧಿಯೇ ಹೊರಟು ಅಂದು. ಕೆಲವರಿಗೆ ಬುದ್ಧಿ ಚೆನ್ನಾಗಿರುತ್ತೆ, ಮಾತು ಹೊರಟಾಗಿರುತ್ತೆ, ಕೆಲವರಿಗೆ ಬುದ್ಧಿಯೇ ಹೊರಟು. ಹೊರಟು ಅಂದರೆ ಕಠಿಣವಾದ ಬುದ್ಧಿ ಅಂದ್ರೆ ನಾ ತಿಳ್ಕೊಂಡದ್ದೇ ಇಷ್ಟೇ, ಮಿಕ್ಕ ದಾಸರಾಯರು ಹೇಳಿದ್ರು ಕೇಳಲ್ಲ, ಇನ್ನೊಬ್ಬರು ಹೇಳಿದ್ರು ಕೇಳಲ್ಲ, ನಂದೇ ಪದ್ಧತಿ ಅಂತ ಹೋಗುವಂತ ಬುದ್ಧಿ. ಹೊರಟು ಬುದ್ಧಿಯ ಬಿಟ್ಟು ಲೌಕಿಕ ಹರಟೆಗಳ ನೀಡಾಡಿ, ಈ ದೊಡ್ಡ ಕಷ್ಟ ಇದೆ ಪಾಪ ಅಲ್ವಾ. ಬೇರೆ ಮಾತು ಮಾತಾಡದೆ ಇರಬೇಕು ಅಂದ್ರೆ ಬಹಳ ಪುಣ್ಯ ಮಾಡಿಕೊಂಡಿರ್ಬೇಕು ಭಗವಂತ. ಹಾಗೆ ಸುಮ್ಮನೆ ನಮ್ಮನ್ನು ಕೂಡಿಸಬೇಕಾದ್ರೆ ಸುಮ್ಮನೆ ಕೂಡ್ಲಿಕ್ಕಾಗಲ್ಲ, ನಮ್ಮನ್ನು ಬಿಡಲ್ಲ, ಕೂಡ್ಲಿಕ್ಕೂ ಬಿಡಲ್ಲ. ಮಿಕ್ಕವ್ರು ಯಾರೋ ಒಬ್ರು ಫೋನೋ ಮಾಡುತ್ತಾರೆ, ಏನೋ ಮಾಡ್ತಾರೆ, ಏನೋ ಒಂದು ಮಾತಾಡ್ತಾನೇ ಇರ್ತಾರೆ. ಅಂತವ್ರಿಗೆ ದೂರ ಇದ್ದುಬಿಡಿ ಅಂತ ಹೇಳ್ತಾರೆ. ಯಾಕೆ, ಅವ್ರು ಕೆಟ್ಟವರು ಅಂತಲ್ಲ, ಅವರ ಕರ್ಮದಲ್ಲಿ ತುಂಬಾ ಮಾತಾಡೋ ಪ್ರಾರಂಭ ಕೂತಿದೆ ಅಲ್ವಾ, ಅವ್ರ ಹತ್ತಿರ ಹೋದ್ರೆ ನೀವು ಹಾಳಾಗ್ತೀರ, ಅದಕ್ಕೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿದ್ದು ದೂರ ಇದ್ಬಿಡಿ ಅಂದ್ರು. ಅದಕ್ಕೆ ತುಂಬಾ ಮಾತಾಡೋ ಹತ್ರ ಹೋಗ್ಬಾರದು ಅಲ್ಲ. ಮಾತಾಡೋದು ತಪ್ಪೇನ್ರಿ, ಅವ್ರ ಪಾಪ, ಅವ್ರಿಗೇನೋ ಮಾತಾಡ್ತಾರೆ, ಏನೋ ಮೋಡಿ ಮೊದಲುಕೊಂಡು ಎಲ್ಲ ಮಾತಾಡ್ತಾ ಇರ್ತಾರೆ. ಮಾತಾಡೋದು ತಪ್ಪೇನು ಅಂದ್ರೆ ಹೇಳ್ತಾರೆ, ಮಾತು ದೇವರ ಸೊತ್ತು, ಮಾತು ದೇವರ ಸೊತ್ತು, ದೇವರಿಗಾಗಿ ಬಳಸದೆ ಬೇರೊಂದು ಕಡೆ ಬಳಸಿದರೆ ಮಹಾಪರಾಧ. ಅದನ್ನೇ ಕರ್ದ ಪ್ರಜಾಪತಿಗಳು ಸ್ವಾಯಂಭೂಮನಗಳು ಬಂದಾಗ ಮದುವೆ ವಿಷಯ ಮಾತಾಡಬೇಕಾದರೆ, ದೇವಹೂತಿಯನ್ನು ಕೊಡಬೇಕಾದರೆ ಮದುವೆ ವಿಷಯ ಮಾತಾಡಬೇಕಾಯಿತು. ಅವಾಗ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಏನಂತ ಅಂದರೆ, ಸ್ವಾಮಿ ನನ್ನ ಮಾತು ಸ್ವಲ್ಪ ನಿನ್ನ ಸೊತ್ತು ನಿನಗಾಗೇ ಬಳಸಬೇಕು, ಲೌಕಿಕ ನನ್ನ ಜೀವನದ ಮದುವೆ ಮಾತಿಗಾಗಿ ಬಳಸ್ತಾ ಇದ್ದೇನೆ, ಕ್ಷಮೆ ಇರಲಿ ಅಂತ ದೇವರನ್ನ ಕೇಳಿಕೊಳ್ತಾರೆ. ಅದು ಚೂರೇ ಮಾತಾಡಿ ಸುಮ್ಮನಾಗ್ಬಿಡ್ತಾರೆ, ಹೆಚ್ಚು ಮಾತಾಡಲ್ಲ. ಅದಕ್ಕೆ ತಿಳ್ಕೊಂಡವರು ಯಾರು ಕೂಡ, ಮಾತಿನ ಬಗ್ಗೆ ತಿಳ್ಕೊಂಡವರು ಯಾರು ಹೆಚ್ಚು ಮಾತಾಡಲ್ಲ. ಮಾತಾಡಿದ್ರು ಸ್ವಲ್ಪದಲ್ಲೇ ಎಲ್ಲ ಮುಗಿಸಿಬಿಡ್ತಾರೆ. ಲೌಕಿಕ ಹರಟೆಗಳ ನೀಡಾಡಿ ಕಾಂಚನ ಪರಟೆ ಲೋಷ್ಠಾದಿಗಳು ಸಮವೆಂದರಿತು ನಿತ್ಯದಲ್ಲಿ. ಇದರಲ್ಲಿ ಹೇಳ್ತಾರೆ, ಕಾಂಚನ ಅಂದ್ರೆ ಬಂಗಾರ, ಪರಟಿ ಅಂದ್ರೆ ಯಾವುದು, ಒಂದು ಚಿಪ್ಪು, ಪರಟಿ ಅಂದ್ರೆ ಚಿಪ್ಪು. ಆದಮೇಲೆ ಲೋಷ್ಠ ಅಂದ್ರೆ ಈ ವಿಶೇಷವಾಗಿರತಕ್ಕಂಥ ಮಣ್ಣಿನ ಹೆಂಟೆ, ಲೋಷ್ಠ ಅಂದ್ರೆ ಹೆಂಟೆ. ಇವೆಲ್ಲ ಒಂದೇ ಅಂದ್ರು ಅಂದ್ರೆ ಹೇಳ್ತಾರೆ, ಮಣ್ಣಿನ ಹೆಂಟೆ ಅದಕ್ಕಿಂತ ಚಿಪ್ಪು ಸ್ವಲ್ಪ ಯಾವುದಕ್ಕಾದ್ರೂ ಬಳಸ್ತೀವಿ, ಅದಕ್ಕಿಂತ ಬಂಗಾರದ ಬೆಲೆ ಜಾಸ್ತಿ. ಯದ್ಯಪಿ ಬಂಗಾರಕ್ಕೆ ಬೆಲೆ ಜಾಸ್ತಿ, ಬಂಗಾರಕ್ಕೆ ಬೆಲೆ ಜಾಸ್ತಿ ಲೋಕದಲ್ಲಿ. ಅದಕ್ಕಿಂತ ಕಡಿಮೆ, ಬಹಳ ಕಡಿಮೆ ಯಾವುದು, ಚಿಪ್ಪು. ಅದಕ್ಕಿಂತ ಬಹಳ ಕಡಿಮೆ, ಅಸಲು ಯಾವುದಕ್ಕೂ ಇಲ್ಲ, ಬಿದ್ದಿರುತ್ತೆ ಯಾವುದು, ಮಣ್ಣಿನ ಹೆಂಟೆ. ಆದರೆ ಇಲ್ಲಿ ಹೇಳೋದು ಎಲ್ಲ ಒಂದೇ ಸಮವಂದಿರುತ್ತೆ ನಿತ್ಯದಲ್ಲಿ ಅಂದ್ರೆ ಎರಡು ಒಂದೇ ಅಂತ ನೋಡು ಅಂದಾಗ ಬಂಗಾರ ಹೆಂಟೆ ಒಂದೇ ಅಂತ ಹೇಗೆ ನೋಡಬೇಕು ಅಂದರೆ, ಲೌಕಿಕದಲ್ಲಿ ಅದರ ಬಳಕೆ ಅದರ ಬೆಲೆ ಪ್ರಕಾರ ಬೇರೆ ಬೇರೆನೆ, ಇಲ್ಲ ಅಂದಿಲ್ಲ. ಆದರೆ ನಮ್ಮ ದೃಷ್ಟಿ ಏನು, ನಮಗೆ ಬೇಕಾದ ರೀತಿಯಲ್ಲಿ ಇಲ್ಲ. ದೇವರ ಚಿಂತನೆ ಮಾಡುತ್ತಾ ಬದುಕಲಿಕ್ಕೆ ಬಂಗಾರ ಇದ್ರೇನು ಅಂದ್ರೆ, ವಿಶೇಷವಾಗಿ ಅನ್ನ ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿದರೇನು, ಚಿಪ್ಪಿನಲ್ಲಿ ಊಟ ಮಾಡಿದರೇನು, ಮಣ್ಣಿನ ಭೂಮಿಯ ಮೇಲೆ ಊಟ ಮಾಡಿದರೇನು. ಎಲ್ಲಾದರೂ ಆಹಾರ ಒಳಗೆ ಹೋಗಬೇಕು, ಶರೀರ ನಿಲ್ಲಬೇಕು, ಬದುಕಬೇಕು, ಬದುಕಿದ ಮೇಲೆ ದೇವರ ಚಿಂತನೆ ಮಾಡಬೇಕು. ಅಷ್ಟಕ್ಕೆ ತಾತ್ಪರ್ಯ ಇರುವಾಗ ಯಾವುದಾದರೆ ಏನು. ಅದರಿಂದ ಜ್ಞಾನಿಗಳಿಗೆ ಎಲ್ಲ ಒಂದೇ, ಯಾವುದು ನನಗೆ ಕೆಲಸಕ್ಕೆ ಬರಲ್ಲ. ಲೌಕಿಕದಲ್ಲಿದ್ದವರಿಗೆ ಇದು ಬೆಲೆ ಜಾಸ್ತಿ ಇದು ಅಂತ ಹೋಗುತ್ತಷ್ಟೇ. ಪುರುಟ ಗರ್ಭಾಂಡೋದರನು, ಪುರುಟ ಅಂದ್ರೆ ಬ್ರಹ್ಮ ಹಿರಣ್ಯ, ಪುರುಟ ಗರ್ಭ ಅಂದರೆ ಹಿರಣ್ಯ ಗರ್ಭ ಬ್ರಹ್ಮದೇವರು. ಪುರುಟ ಗರ್ಭಾಂಡ ಅಂದ್ರೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡವೇ ಉದರ, ಉದರದಲ್ಲಿರುವಂತಹ ಶ್ರೀಹರಿ. ಸತ್ಪುರುಷನೆಂದೆನಿಸಿ ಸತ್ಪುರುಷ ಅಂತ ಹೇಳಿದರು. ಇಲ್ಲಿ ಪುರುಷ ಶಬ್ದ ವಾಚ್ಯ ಭಗವಂತನೇ. ಪುರುಷ ಅಂದ್ರೆ ಯಾರು ಅಂದರೆ ಹೇಳ್ತಾರೆ, ಅವ್ಯಾಹದ ಷಡ್ಗುಣ ಐಶ್ವರ್ಯ ಸಂಪನ್ನತ್ವಾದ ಪುರುಷನಾಮ. ಎಡಬಿಡದ ಕುಂದಿಲ್ಲದ ಆರು ರೀತಿಯಾದ ಸಂಪತ್ತನ್ನ ಪಡೆದಿದ್ದರಿಂದ ಭಗವಂತನಿಗೆ ಪುರುಷ ಅಂತ ಹೆಸರು. ಆದರೆ ಸತ್ಪುರುಷ ಅಂದ್ರು, ಸತ್ ಶಬ್ದ ಯಾಕೆ ಹಾಕಿದ್ರು ಅಂದ್ರೆ ಹೇಳ್ತಾರೆ, ಸತ್ ಚಿತ್ ಆನಂದ ಆತ್ಮ ಅಂದಾಗ ಸತ್ ಸ್ವತಂತ್ರ ನಿರ್ದುಷ್ಟ ದೋಷರಹಿತ. ಸ್ವಾತಂತ್ರ್ಯ ಇರೋದರಿಂದಲೇನೆ ಭಗವಂತನಿಗೆ ಯಾವ ದೋಷವಿಲ್ಲ. ಅದಕ್ಕೆ ಭಗವಂತನನ್ನ ಸತ್ಪುರುಷ ಸ್ವತಂತ್ರ ಪುರುಷನೆಂದು, ಸರ್ವೋತ್ತಮ ಯಾಕೆ ಸ್ವತಂತ್ರನಾದ್ದರಿಂದ, ಸ್ವತಂತ್ರನಾದ ಸರ್ವೋತ್ತಮ ಪುರುಷ ಅಂತ ಚಿಂತೆ ಎಂದೆನಿಸಿ ಎಲ್ಲರೊಳಗೆ ಇದ್ದು ಸ್ವಾಮಿ ತಾನೇ ಇದ್ದುಕೊಂಡು ಉರುಟು ಕರ್ಮವ ಮಾಡ್ಪನೆಂದರಿದು. ಉರುಟು ಆ ಪದಾರ್ಥ ಹೇಗಿದೆ, ಉರುಟಾಗಿದೆ. ಉರುಟು ಅಂದ್ರೆ ಗುಂಡು ಅಂತ, ಉರುಟು ಅಂದ್ರೆ ಗುಂಡು. ದೇವರು ಉರುಟು ಕರ್ಮ ಮಾಡುತ್ತಾನಂತ, ಉರುಟು ಅಂದ್ರೆ ಪೂರ್ಣ ಅಂದ್ರೆ ಎಲ್ಲಾ ಕರ್ಮಗಳು ಪೂರ್ಣವಾಗಿ ಮಾಡುತ್ತಾನೆ. ಅರ್ಧಂಬರ್ಧ ಕರ್ಮ ಯಾವ ಮಾಡಲ್ಲ. ಯಾಕೆ, ಯಾವುದು ಹೇಗೆ ಎಲ್ಲಿ ಏನ್ ಮಾಡಬೇಕು ಅಂತ ಚೆನ್ನಾಗಿ ಭಗವಂತನಿಗೆ ಗೊತ್ತಾದ್ದರಿಂದ ಭಗವಂತ ಪೂರ್ಣ, ಅವರು ಮಾಡುವ ಕರ್ಮವು ಪೂರ್ಣವಾಗಿರುತ್ತೆ. ಪೂರ್ಣವಾದ ಕರ್ಮ ಅಂದ್ರೆ ಸಕಲೇಂದ್ರಿಯ ವ್ಯಾಪಾರಗಳನ್ನ ಎಲ್ಲರಲ್ಲಿ ನಡೆಸ್ತಾ ಬರ್ತಾ ಇದ್ದಾನೆ. ಸರ್ವ ಕರ್ಮಗಳನ್ನ ಭಗವಂತ ಸರ್ವ ಜೀವರೊಳಗಿದ್ದು ಮಾಡ್ಪನೆಂದು ಅಡಿಗಡಿಗೆ ನೆನೆಯುತ್ತಿರು. ಭಗವಂತ ನಮ್ಮಲ್ಲಿದ್ದುಕೊಂಡು ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ. ಯಾವಾಗ ಊಟದ ಕಾಲಕ್ಕಾದರೂ ನೆನೆ, ನಡೀತಾ ಕೂಡತಾ ಏಳತಾ, ನೀನು ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಯಾರ್ಯಾರು ಏಳುತ್ತಾರೆ ಕೂಡುತ್ತಾರೆ ತೆರೆಯುತ್ತಾರೆ ಮಾತಾಡುತ್ತಾರೆ, ಅವಾಗೆಲ್ಲ ಅಲ್ಲಿರುವ ಭಗವಂತನೇ ಅವರಿಂದ ಆ ಕಾರ್ಯ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಿನ್ನಲ್ಲಿ ಮೂಡಿ ಬರಲಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಭೂತಳದಿ ಜನರುಗಳು ಮರ್ಮಕ ಮಾತುಳ ಮಾತುಗಳರಾಡಿದರ ಸಹಿಸದೆ ಘಾತಿಸುವರದೆ ಕೋಪದಿಂದಲಿ ಅಚ್ಚರಿ ಪದರದಿ ಮಾತುಳ ಅಂತ ಕಜಾರ ಹೇರವ ನೀತ ಚೋರ ನಯನಲು ತನ್ನ ನಿಕೇತನದೊಳಿಟ್ಟವರ ಸಂತೈಸುವನು ಕರುಣಾಳು. ಭೂಮಿ ಮೇಲೆ ಜನರೆಲ್ಲ ಮರ್ಮದ ಮಾತುಗಳನ್ನು ಆಡಿದರೆ, ಒಳಗೊಂದು ಹೊರಗೊಂದಿರುವಂತಹ ಮಾತುಗಳಾಡಿದರೆ ತಡಿಲಾರದೆ ಸಿಟ್ಟಿಂದ ಹೊಡೆದೇ ಬಿಡ್ತಾರೆ. ಹೌದ್ ತಾನೆ? ಅಂತಹದ್ದು ಏನು, ನೀ ಜಾರ ಅಂದ್ರೆ ಯಾರಾದರೂ ತಡ್ಕೊಳ್ತಾರ, ನೀ ಕಳ್ಳ ಅಂದ್ರೆ ಬಹಳ ತಡ್ಕೊಳ್ಳಿ ಕಾಲ ಹೊಡೆದೇ ಬಿಡ್ತಾರೆ ಹಿಡ್ಕೊಂಡು, ಏನೇ ನಾನೇನ್ ಕಳ್ಳ ಅಂತ ಹೇಳಿ. ಅಂತಹದ್ದು ದೇವರನ್ನ ಹೇ ಜಾರ ಮಾತುಗಳ ಅಂತಕ ಮಾವನ ಕೊಂದವನೇ ಜಾರ ನವನೀತ ಚೋರ ಎನ್ನಲು ತನ್ನ ನಿಕೇತನದೋಳಿಟ್ಟವರ ಸಂತೈಸುವನು ಕರುಣಾಳು. ತನ್ನ ವಿಶೇಷವಾದ ಪುರದಲ್ಲೇ ಇಟ್ಟವರನ್ನ ಸಂತೋಷಗೊಳಿಸ್ತಾನೆ. ಅಲ್ಲ ಬೈದ್ರೆ ಬರುತ್ತಾ ಅಂತ ಕೇಳ್ತಾರೆ. ಮಾತುಳಾಂತಕ ಜಾರ ನವನೀತ ಚೋರ ಅನ್ನುವಾಗ ಹೇಗೆ ಶಬ್ದ ಏನೋ ಹಾಗೆ ಬರ್ತಾ ಇದೆ, ಅರ್ಥ ಬೇರೆ ತಿಳ್ಕೊಂಡಿರಬೇಕು. ಇಲ್ಲ ದೇವರು ನಿಜವಾಗಿ ಜಾರ ಚೋರ ಅಂತ ತಿಳ್ಕೊಂಡು ಹೇಳಿದರೆ ಅವರಿಗೆ ದುರ್ಗತಿ ಖಚಿತವಾಗಿಯೇ ಇರುತ್ತೆ. ಅದರಿಂದ ದೇವರನ್ನ ಏನು ಜಾರ ಚೋರ ಅಂದಾಗ ಯಾವ ಜ್ವಾರತ್ವದ ದೋಷವಿಲ್ಲದ ಸ್ವಾಮಿಯವ ಅಂತ ಚಿಂತನೆ ಮಾಡಬೇಕು. ಚೋರ ಅಂದರೆ ಚೋರ ಅಂತ ಕರೆಸಿಕೊಂಡವ, ಜಾರ ಅಂದರೆ ಜಾರ ಅಂತ ಕರೆಸಿಕೊಂಡವ ಅಂತ ಅರ್ಥ ಅಷ್ಟೇ ಹೊರತು ಅವನು ಜಾರ ಅಂತ ಅರ್ಥ ಅಲ್ಲ ಅಂದ್ರು. ಯಾಕೆ ಅಂತ ಹೇಳಿದರೆ ಇವ ಜಾರನಲ್ಲ. ಅದು ಹೇಗಾಗಲ್ಲ? ಬೇರೆ ಸ್ತ್ರೀಯರು ತನ್ನ ಹತ್ರ ಬಂದಾಗ ಅವರ ಜೊತೆಗೆಲ್ಲ ವಿಶೇಷವಾಗಿ ವಿಹಾರ ಮಾಡಿದ್ದ, ಮತ್ತೆ ಜಾರನಲ್ಲದೆ ಹೇಗೆ ಹೋಗ್ತಾನೆ ಅಂದಾಗ ಅವಾಗ ಉತ್ತರ ಕೊಟ್ರು. ಯಾರು? ಆ ಸ್ತ್ರೀಯರೇ ಉತ್ತರ ಕೊಡುತ್ತಾರೆ. ಕೃಷ್ಣ ಅಂತಾನೆ, ನೀವೆಲ್ಲ ಹೀಗೆ ಬರಬಹುದೇ? ನಾನು ಪರಪುರುಷ, ನೀವು ಹೀಗೆ ಬರಬಾರದು, ಹೋಗಿಬಿಡಿ. ಅವಾಗ ಕೇಳುತ್ತಾರೆ, ಪರಪುರುಷ ಅಂತ ಹೇಳುತ್ತೀಯ, ಪುರುಷ ಯಾರು ಅಂತ ಕೇಳ್ತಾರೆ. ಪುರುಷ ಗಂಡು ಅಂತ ಯಾರಯ್ಯ? ನೀನೊಬ್ಬನೇನೋ ಎಲ್ಲರೂನು, ಇಲ್ಲ ನಾನೊಬ್ಬನೇ, ಮತ್ತೆ ಪರಪುರುಷ ಎಲ್ಲಿ ಬಂದ್ರು, ನೀನೇ ಪುರುಷ. ಹೇ ಅವಾಗ ಹೇಳುತ್ತಾರಲ್ಲಿ ತುಂಬಾ ಶಾಸ್ತ್ರದ ಮಾತುಗಳು ಆಳವಾಗಿ ಬರುತ್ತೆ. ಮೈಥುನ ಕ್ರಿಯಾ ನಡೆಯಬೇಕಾದರೆ ಗಂಡು ಹೆಣ್ಣು ಎರಡು ಜೀವರಾಶಿಗಳಿರಬೇಕಾದರೆ ಆ ಎರಡೂ ಶರೀರಗಳಲ್ಲಿ ಈ ಗಂಡಾದರೂ ಹೆಣ್ಣಾದರೂ ಜೀವ ಪರಮಾಣು ಎಲ್ಲಿರ್ತಾರೆ? ಆ ದೇಹದ ಒಳಗೆ ಎಲ್ಲೋ ಇರ್ತಾರೆ. ಹೌದ್ ತಾನೆ? ಆ ಮೈಥುನ ಕ್ರಿಯೆ ನಡೆಯಬೇಕಾದ್ರೆ ಶರೀರ ಹೊತ್ತುಕೊಂಡಿರಬೇಕಲ್ಲ, ಅವ್ರಿಗೆ ತಾಕತ್ತೇ ಇಲ್ಲ. ಮತ್ತಾರು ಹೊರಿಯೋದು ಅವರಿಬ್ಬರದ್ದು ಅಂದ್ರೆ ಅವರ ಸುತ್ತೂ ಇರುವ ವಿರಾಟ್ ರೂಪಿ, ವಿರಾಟ್ ರೂಪಿ ಭಗವಂತ ಆ ಕಾಲದಲ್ಲಿ ಇರ್ತಾನೋ ಇಲ್ವೋ ಅಂತ. ಅವ್ರಿಗೆ ಆ ಮೈಥುನ ಕ್ರಿಯಾ ನಡೆಯೋ ಕಾಲಕ್ಕೆ ವಿರಾಟ್ ರೂಪಿ ಭಗವಂತ, ಅಯ್ಯೋ ಇದು ಪರ್ಸನಲ್ ಮ್ಯಾಟರ್, ನಾ ಇರಬಾರ್ದು ಅಂತ ಹೋಗ್ಬಿಟ್ರೆ ಅಲ್ಲಿ ಏನಾಗುತ್ತೆ? ಇಬ್ಬರಿಗೆ ಪ್ಯಾರಾಲಿಸಿಸ್ ಪೇಷಂಟ್ಸ್ ಅಂತ ಹೊರಗಾಕ್ತಾರೆ. ಮತ್ತೆ ಆ ಕ್ರಿಯಾ ನಡೆಯೋ ಕಾಲಕ್ಕೆ ದೇವರೇ ಆ ಶರೀರದ ಎರಡೂ ಶರೀರಗಳು ಸುತ್ತು ಇದ್ದು ಅವರಿಗೆ ಆಲೋಚನೆ ಕೊಟ್ಟು ಒಳಗು ಕೂತಿರ್ತಾರೆ, ಸ್ವಾಮಿಯೇ ಆಟ ಆಡುತ್ತಾನೆ. ಅವಾಗ ಕೇಳಿದ್ರು, ಅಯ್ಯ ನನ್ನ ಗಂಡನ ಆಕಾರದಲ್ಲಿ ನೀನೇ ಇದ್ದುಕೊಂಡು ಅಲ್ಲಿ ಸುಖ ಕೊಡುವಾಗ ನಿನಗೆ ದೋಷ ಇಲ್ಲ, ನೀನೇ ಸುಖ ಕೊಡುತ್ತೀಯ ನನಗೆ. ನನ್ನ ಗಂಡ ಒಬ್ಬ ಜೀವ, ಅವನಿಗೆ ಸುಖ ಪಡೆಯಲಿಕ್ಕೆ ತಾಕತ್ತಿಲ್ಲ, ನೀನೇ ಅವನಿಗೆ ಸುಖ ಕೊಡಬೇಕು. ನೀನೇ ಆ ಕಾಲದಲ್ಲಿ ಅಲ್ಲಿದ್ದುಕೊಂಡು ನನಗೆ ಸುಖ ಕೊಡ್ತಾ ಇದೀಯ, ಅದೇ ಸುಖ ಇಲ್ಲಿ ಕೊಟ್ಟರೆ ದೋಷ ಹೇಗಾಗುತ್ತೆ? ಅಂದರೆ ಇಬ್ಬರಿದ್ದಾಗ ನೀನೇ ಇದ್ದುಕೊಂಡು ಇಬ್ಬರಿಗೆ ಸುಖ ಕೊಟ್ರೆ ಅಲ್ಲಿ ದೋಷ ಇಲ್ಲ, ಇಲ್ಲಿ ಮಾತ್ರ ದೋಷ ಬರುತ್ತಾ? ಅಲ್ಲಿ ಹೇಗೆ ದೋಷ ಇಲ್ಲವೋ ಇಲ್ಲೂ ದೋಷ ಇಲ್ಲ. ನಿನ್ನನ್ನು ದೋಷ ಇಲ್ಲದವ ಅಂತ ತಿಳಿದುಕೊಂಡೇ ನಿನ್ನತ್ರ ಬಂದಿದ್ದೇವೆ ಹರಿಯೇ ಅಂದಾಗ ಭಗವಂತ ಅವರನ್ನ ಹೌದಾ ಅಂತ ಹೇಳಿದ. ಅಷ್ಟು ಮಾತ್ರ ಅಲ್ಲ, ಅವರವರನ್ನ ಒಂದು ರೂಪದಿಂದ ತಮ್ಮ ಮನೆಯಲ್ಲಿ ಇರುವಂತೆ ಮಾಡಿ ಅವರಿಗೆ ವಿಶೇಷವಾದ ಆನಂದ ಅಲ್ಲಿ ಏನು ಕೊಡಬೇಕೋ ಅದೇ ಅನ್ನ ತಾನು ಕೊಟ್ಟ, ಅಂಟಿಲ್ಲದವನಾಗಿ ನಿಂತ. ಅದಕ್ಕೆ ಆ ಗೋಪಿಕಾಸ್ತ್ರೀಯರಿಗೆ ದೇವರಲ್ಲಿ ಎಂಥ ಮನಸ್ಸು ಬಂತ, ಈ ಚಿಂತನೆ ಮಾಡ್ತಾ ಮಾಡ್ತಾ ಅಂದ್ರೆ ಅಂಟಿಲ್ಲದವ ಅಂತಲೇ ಚಿಂತನೆ ಬಂತು. ಅದಕ್ಕೆ ಭಗವಂತ ಸ್ಪರ್ಶ ಮಾಡಿದ, ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವನ್ನಿಟ್ಟು. ಹಾಗೆ ಚೋರ ಅಂದ್ರೆ ಎಲ್ಲವನ್ನ ಕದ್ದ ಕದ್ದ ಅಂದ್ರು, ದೇವ ಅಂದ ನಾ ಕದ್ದಿಲ್ಲ ಅಂದ. ಯಾಕೆ ಕದ್ದಿಲ್ಲಪ್ಪ ನೀ ಕದ್ದಿಯಲ್ಲ ಅಂದ್ರೆ, ಎಲ್ಲ ನಂದೇ ಸ್ವತ್ತು, ನಾನು ಕದಿಯೋಲಿದೆ, ನಂದಲ್ಲದೆ ಬೇರೊಬ್ಬರದು ಸ್ವತ್ತಿದ್ದಿದ್ರೆ ಅದು ನಾನು ಕದಿಯೋದು ಅಂತ ಬರುತ್ತೆ, ಎಲ್ಲ ನಂದೇ ಅಧಿಕಾರದಲ್ಲಿ ಒಳಪಟ್ಟಿದೆ, ಕದಿಯೋದೆಲ್ಲಿ ಬಂತು? ಆ ರೀತಿಯಲ್ಲಿ ಮಾತುಳ ಅಂತಕ ಮಾವನ ಕೊಂದವ ಅಂದ್ರೆ, ದುಷ್ಟನಾದ ಮಾವನ, ಬರೇ ಮಾವನ ಕೊಂದಿದ್ರೆ ಏನು ಗೊತ್ತಿಲ್ಲದ ಒಳ್ಳೆಯವನಾದ ಮಾತ ಮಾವನ ಕೊಂದಿದ್ರೆ ಹಾಗಂದುಕೊಳ್ಳಬಹುದು, ದುಷ್ಟನಾದವನನ್ನ ಕೊಂದವ ಅಂತ ಕರೆದರೆ ಭಗವಂತ ತನ್ನ ನಿಕೇತನದೋಳಿಟ್ಟವರ ಸಂತೈಸುವನು ಕರುಣಾಳು, ತನ್ನದೇ ಮನೆಯಲ್ಲಿಟ್ಟುಕೊಂಡು ಅವರನ್ನ ಭಗವಂತ ರಕ್ಷಣೆ ಮಾಡುತ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹರಿಕಥಾಮೃತ ಸಾರವಿದು ಸಂತರು ಸದಾ ಚಿತ್ತೈಸುವರು. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಪದ್ಯದಲ್ಲಿ ಜಾರ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ಇನ್ನೊಂದು ಅರ್ಥವನ್ನ ಕೊಡ್ತಾರೆ. ಜಾರ ಅಂದರೆ ಲಿಂಗಾಂಗಂ ಜರಯತೀತಿ ಜಾರ, ಜರಯತೀತಿ ಜಾರ, ನಮ್ಮ ಲಿಂಗಾಂಗವನ್ನ ಧ್ವಂಸ ಮಾಡಿಬಿಡ್ತಾನಾದ್ದರಿಂದ ದೇವರಿಗೆ ಜಾರ ಅಂದ್ರು. ಇನ್ನ ವಿಶೇಷವಾಗಿ ಹೇಳ್ತಾರೆ ಚೋರ ಅಂದ್ರು, ಏನು ಕಡಿತಾನೆ? ನವನೀತ ಚೋರ ಹೇಳ್ತಾರೆ. ನವನೀತ, ನವಂಚ ನೀತಂಚ ತತ್ ನವನೀತ, ಹೊಸದಾಗಿ ತಂದುಕೊಟ್ಟದ್ದು ಅಂದ್ರೆ ಏನದು ಅಂದ್ರೆ ನಾವು ಮಾಡಿದ ಹೊಸ ಹೊಸ ಪಾಪಗಳೇನದಲ್ಲ ಅದನ್ನು ಕದ್ದು ಬಿಡ್ತಾನಂತೆ. ಅದಕ್ಕೆ ಆತರನೇ ಚೋರ ಅಂದ್ರು. ನವನೀತ ಚೋರ, ಹೊಸ ಹೊಸದಾಗಿ ಭಕ್ತರು ಮಾಡಿದ ಪಾಪಗಳೇನಿವೆ ಅದನ್ನೆಲ್ಲ ಕದ್ದು ಕದ್ದು ತೆಗೆದು ಬಿಟ್ಟು ದೈತ್ಯರಿಗೆ ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಇಲ್ಲಿ ನವನೀತ ಚೋರ ಅಂತ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾರ್ಮಿಕವಾಗಿ ಒಳಗೊಂದರ್ಥ ಇಟ್ಟುಕೊಂಡು ಈ ಶಬ್ದ ಉಚ್ಚಾರ ಮಾಡಿದರೆ ಅನುಗ್ರಹ ಮಾಡುತ್ತಾನೆ, ಅಥವಾ ದೇವರು ನಿಜವಾಗಿ ಕದ್ದ ಅಂತ ತಿಳ್ಕೊಂಡ್ರೆ ಅಂಥದ್ದೇ ಫಲವನ್ನು ಕೊಡ್ತಾನೆ. ರಾಮದೇವರಿಗೆ ರಾಮದೇವರು ಪೂಜೆ ಮಾಡ್ತಾರೆ, ಪೂಜೆ ಮಾಡಿದಾಗ ಬಹಳ ಜನ ಹೇಳ್ತಾರೆ ಈ ಶನಿವಾರ ಆದಿತ್ಯವಾರ ಗೋಧಿ ಹಿಟ್ಟು ಹುರಿದು ಎಲ್ಲ ಉಂಡೆ ಮಾಡಿ ಮಾಡ್ತಾರಲ್ಲ, ಆ ರಾಮದೇವ್ರ ಪೂಜೆ ಮಾಡೋ ಕಾಲಕ್ಕೆ ಬಹಳ ಜನ ಹೇಳೋದಿದೆ, ಅಯ್ಯೋ ರಾಮದೇವ್ ಪೂಜೆ ಮಾಡ್ತೀರಾ ನಿಮಗೆ ಕಷ್ಟ ಬಂದ್ಬಿಡುತ್ತೆ. ರಾಮ ರಾಮದೇವ್ರ ಪೂಜೆ ಹೌದಲ್ರಿ, ಸುಮ್ಮನೆ ಹೇಳಿದ್ನ ನಿಜವಾಗ್ ಹೇಳ್ತಾರೆ. ರಾಮದೇವ್ರ ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಏ ಯಾರು ಮಾಡಲ್ಲ ಏನಿಲ್ಲ, ಸುಮ್ಮನೆ ರಾಮದೇವ್ರ ಪೂಜೆ ಮಾಡಿದ್ರೆ ಕಷ್ಟ ಬರುತ್ತೆ, ಯಾಕೆ ಆತ ಕಷ್ಟಪಟ್ಟ. ಹೌದಂತೆ, ರಾಮದೇವ್ರ ಪೂಜೆ ಮಾಡಿದ್ರೆ ಕಷ್ಟ ಬರುತ್ತೆ, ಯಾಕೆ ಅಂದ್ರೆ ಕಷ್ಟವಿಲ್ಲದ ರಾಮಚಂದ್ರ ಕಷ್ಟಪಟ್ಟ ಪಟ್ಟ ಅಯ್ಯೋ ಪಾಪ ಅಂತ ಪೂಜೆ ಮಾಡಿದರೆ ಕಷ್ಟಗಳೆಲ್ಲ ನಮ್ಗೆ ಬರುತ್ತೆ. ಹಾಗೆ ದೇವ ಕಳ್ಳತನ ಮಾಡದ ದೇವರನ್ನ ಕಳ್ಳ ಅಂತ ಕರೆದ್ರೆ ಕಳ್ಳ ಬುದ್ಧಿ ನಮ್ಗೆ ಬರುತ್ತೆ, ವಿಶೇಷವಾಗಿ ಜಾರ ಅಲ್ಲದ ಸ್ವಾಮಿಯನ್ನ ಜಾರ ಅಂತ ಕರೆದ್ರೆ ಭೀಕರವಾದ ಜಾರತ್ವ ನಮಗೆ ಬರುತ್ತೆ. ಹಾಗೆ ಆತ ಸುಮ್ಮನೆ ಅಲ್ಲ, ದೈತ್ಯರನ್ನ ಕೊಂದವ ಅಂತ ಮಾತುಳಾಂತಕ ಅಂತ ಅಲ್ಲದೆ ಅಯ್ಯೋ ಪಾಪ ಮಾವನ್ನೇ ಕೊಂದು ಬಿಟ್ಟ ಅಂತ ಹೇಳಿದ್ರೆ ನಮ್ಮವ್ರನ್ನೆಲ್ಲ ಕೊಲ್ಲಕ್ಕೆ ಶುರು ಮಾಡ್ತಾರೆ, ಇವರೆಲ್ಲರೂ ಅವರವರನ್ನೇ ಕೊಲ್ಲಕ್ಕೆ ಶುರು ಮಾಡ್ತಾರೆ ಅಂತ ಭಗವಂತನಲ್ಲಿ ದೋಷ ಆರೋಪಣ ಮಾಡಿದರೆ ಆ ದೋಷ ನಮ್ಮಲ್ಲಿ ಸಾವಿರ ಪಟ್ಟಾಗಿ ಫಲಿಸುತ್ತೆ. ಅದಕ್ಕೆ ಹೇಳ್ತಾರೆ ಹರಿಕಥಾ ಅಮೃತ ಸಾರವಿದು ಸಂತರು ಸದಾ ಚಿತ್ತೈಸುವುದು. ವಿಶೇಷವಾಗಿ ಭಗವಂತ ಆತನ ಕಥೆಯನ್ನು ಹೇಳ್ತಾ ಇದ್ವಿ. ಹರಿ ಕಥಾ ಅಮೃತ ಸಾರ ಅಂದ್ರೆ ನಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿಯ ಹೆಸರೇ ಹರಿ. ಆತನ ಕಥಾ ಅಂದರೆ ಸಕಲೇಂದ್ರಿಯಗಳಲ್ಲಿ ಶರೀರದಲ್ಲಿ ಪ್ರಾಣದಲ್ಲಿ ಮನಸ್ಸಿನಲ್ಲಿ ಎಲ್ಲಾ ಕಡೆಗಳಲ್ಲಿ ಭಗವಂತ ನಿಂತುಕೊಂಡು ಮಾಡಿ ಮಾಡಿಸುವ ಬಿಂಬನ ವ್ಯಾಪಾರವನ್ನೇ ಹರಿಕಥಾ ಅಂದ್ರು. ಆ ಹರಿ ಕಥೆಯೇ ಅಮೃತ, ಎಂದಿಗೂ ನಾಶವಾಗದೇ ಇರುವಂಥದ್ದು, ಅಂಥದ್ದರ ಸಾರವನ್ನ ತಿಳಿಸಿಕೊಟ್ಟಿವೆ. ಸಂತರು ಸದಾ ಚಿತ್ತೈಸುವುದು ಅಂದರೆ ಸಂತರು ಅಂದ್ರೆ ಹೇಳ್ತಾರೆ ಸಜ್ಞಾನಿಗಳು ಅಂದರೆ ಇನ್ನೊಬ್ಬರ ಏಳಿಗೆಯನ್ನ ಇನ್ನೊಬ್ಬರ ಪಾಂಡಿತ್ಯವನ್ನ ಇನ್ನೊಬ್ಬರ ತಿಳುವಳಿಕೆಯನ್ನ ನೋಡಿ ಅಸೂಯ ಪಡದಿರುವಂಥವರು ಸಂತರು ಅಂದರು. ಸಂತರು ಸದಾ ಚಿತ್ತೈಸುವುದು. ನೀವೆಲ್ಲ ಸದಾ ಕೇಳಬೇಕು, ಇದು ಯಾರಿಗೆ ಹೇಳಬಾರದು, ಯಾರಿಗೆ ಹೇಳಬೇಕು? ನಿಷ್ಠುರಿಗಳಿಗೆ ಹೇಳ್ತಾ ಇದ್ದಾರೆ. ಸಮಯ ಸಮಯ ತಿಳ್ಕೊಳ್ಳದೆ ಒರಟಾಗಿ ಇನ್ನೊಬ್ಬರ ಮನಸ್ಸು ನೋಯಿಸುವಂತೆ ಮಾತಾಡೋರು ಯಾರಿರ್ತಾರೆ ಅಂಥವರಿಗೆ ಇದನ್ನು ಹೇಳಬೇಡಿ ಅಂತ ಪ್ರೊಹಿಬಿಟ್ ಮಾಡಿಬಿಡ್ತಾ ಇದ್ದಾರೆ ಅವ್ರನ್ನ. ಟಚ್ ಮಿ ನಾಟ್ ಅಂತ. ನಿಷ್ಠುರಿಗಳಿಗೆ, ಪಿಶುನರಿಗೆ ಚಾಡಿ ಹೇಳ್ತಾ ಇರ್ತಾರಲ್ಲ ಕೆಲವರು ಬರ್ತಾರೆ, ಬಂದು ಕೂಡಲೇ ಶುರು. ಹೇ ಕೇಳಿದ್ದೀರಲ್ರಿ, ಆ ಕೊನೆ ಮನೆಯವರು ಹೀಗಂತೆ, ಈ ಪಕ್ಕದವರು ಹೀಗಂತೆ, ಅಯ್ಯೋ ಹೀಗ್ ಮಾಡಿದರಂತೆ. ಇಂಥವರು ಬರೋ ಕಾಲಕ್ಕೇನೆ ದೂರದಲ್ಲೇ ಬೋರ್ಡ್ ಆಗ್ಬೇಕು, ನಾನು ಒಳಗಿಲ್ಲ ಅಂತೇಳಿ. ಅವ್ರ ಹತ್ತಿರ ಕರಿಬಾರದಂತೆ, ಅವ್ರನ್ನ ಕರೆದರೆ ನಾವೇ ಹಾಳಾಗ್ತೀವಿ. ಅದಕ್ಕೆ ಪಿಶುನರಿಗೆ, ಅಯೋಗ್ಯರಿಗೆ, ಸತ್ವಗುಣದ ಇಲ್ಲದಂತಹ ನೀಚರಿಗೆ ಹೇಳಬಾರದು, ಹರಿಸರ್ವೋತ್ತಮ ಜ್ಞಾನ ಶೂನ್ಯರಿಗೆ ಹೇಳಬಾರದು. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಅಯೋಗ್ಯರಿಗೆ ಅಂದಾಗ ಸ್ವರೂಪದಲ್ಲಿ ಚೇತನ ಯೋಗ್ಯವಾಗಿದ್ದರೂ ಕೂಡ ಪ್ರಾರಬ್ಧ ಕರ್ಮಾನುಸಾರ ಇನ್ನ ಪಕ್ವತ ಬಂದಿಲ್ಲ, ಕೇಳಿದ್ರೂ ಹೇಳಿದ್ರು ಕೂಡ ಕೇಳಿಸಿಕೊಳ್ಳುವ ಸ್ಥಿತಿ ಇಲ್ಲದಿದ್ರೆ ಅವಾಗ ಹೇಳಲಿಕ್ಕೆ ಹೋಗ್ಬೇಡಿ, ನಂತರ ಹೇಳಿ ಎಂತರ್ಥ. ಅಯೋಗ್ಯರಿಗಿದನು ಬೇಳದಲೆ, ಇನ್ಯಾರಿಗೆ ಹೇಳಬೇಕಿದನ್ನ? ನಿರುತ ಸದ್ಭಕ್ತಿಯಲ್ಲಿ ಭಗವತ್ ಚರಿತೆಗಳ ಕೊಂಡಾಡಿ ಹಿಗ್ಗುವ ಒಳ್ಳೆ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಸದ್ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ದೇವರಲ್ಲಿ ವಿಶೇಷವಾದ ಮಹಾತ್ಮ ಜ್ಞಾನ ಪೂರ್ವಕವಾಗಿರತಕ್ಕಂಥ ಸ್ನೇಹ. ಮತ್ತೆ ಸದ್ಭಕ್ತಿ ಅಂದ್ರೆ ಶ್ರೀಹರಿಯ ಸ್ವಾತಂತ್ರ್ಯ ಜ್ಞಾನ ಪೂರ್ವಕವಾಗಿರತಕ್ಕಂಥದ್ದು. ಅಂದ್ರೆ ಏನು? ನನ್ನಲ್ಲಿ ಬಂದ ಭಕ್ತಿ ಸ್ವಾಮಿ ಕೊಟ್ಟರೇ ಬಂದಿದೆ, ತಾನಾಗಿ ಪಡ್ಕೊಳ್ಳಿಕ್ಕಾಗಲ್ಲ ಎಂಬ ಎಚ್ಚರ ಪೂರ್ವಕ ಮಾಡುವ ಭಕ್ತಿಯೇ ಸದ್ಭಕ್ತಿ. ನಿರುತ ಸದ್ಭಕ್ತಿಯಲ್ಲಿ ಭಗವಚ್ಚರಿತೆಗಳ ಕೊಂಡಾಡಿ ಹಿಗ್ಗುವ, ಭಗವಂತನ ಚರಿತ್ರೆಗಳನ್ನ ಕೊಂಡಾಡಿ ಹಿಗ್ಗುವಂಥ ಪರಮ ಭಗವದ್ದಾಸರಿಗೆ ತಿಳಿಸುವುದು ಈ ರಹಸ್ಯ. ಭಗವದ್ದಾಸರಿಗೆ ಅಂತ ಹೇಳಬಹುದು. ಭಗವದ್ದಾಸರಿಗೆ ಅಂದ್ರು ಭಗವದ್ದಾಸರಿಗೆ ಅಂಥೇಳಿ ಪರಮ ಭಗವದ್ದಾಸರಿಗೆ ಅಂತ ಹೇಳ್ತಾರೆ. ಪರಮ ಭಗವದ್ದಾಸರು ಅಂದ್ರೆ ಉತ್ತಮರಾಗಿ ಭಗವಂತನ ದಾಸಾನುದಾಸನಾನು ಅಂತ ಅನುಸಂಧಾನವಿರತಕ್ಕಂಥವರಿಗೆ ಈ ರಹಸ್ಯವನ್ನ ತಿಳಿಸಬೇಕು. ಸಾಮಾನ್ಯರಿಗೆ ಚೆಲ್ಲಬಾರದು ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದ್ರೆ ನೀವು ಮೈಕ್ ಮುಂದೆ ಕೂತು ಹೇಳ್ತೀರಲ್ಲ, ಇದು ರಹಸ್ಯ ಹೇಗಾಗುತ್ತೆ? ರಹಸ್ಯ ಅಂದ್ರೆ ಕಿವಿಯಲ್ಲಿ ಹೇಳೋದೇ ರಹಸ್ಯ, ಮತ್ತೆ ಎಲ್ಲರ ಮುಂದೆ ಹೇಳಿಬಿಟ್ರೆ ಅದು ರಹಸ್ಯ ಹೇಗಾಗುತ್ತೆ ಅಂತ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತಾರೆ. ರಹಸ್ಯ ಅಂದರೆ ಯಾರಿಗೆ ಸೇರಬೇಕೋ ಅವರಿಗೆ ಮಾತ್ರ ತಲುಪುವಂತೆ ಮಾಡುತ್ತಾನೆ. ಯಾರು? ಈ ಗ್ರಂಥದಲ್ಲಿರುವಂಥ ರಹಸ್ಯ ಎಂಬ ಶಬ್ದ ಪ್ರತಿಪಾದ್ಯ ಭಗವದ್ ರೂಪ ನಿಂತಿರುತ್ತೆ. ಆ ರೂಪ ಏನು ಮಾಡುತ್ತೆ? ಬೇರೆಯವರಿಗೆ ಒಂದು ವೇಳೆ ಕಿವಿಯಲ್ಲಿ ಬಿದ್ದರೂ ಅವರಿಗೆ ಆಸಕ್ತಿ ಬರದಂತೆ ಮಾಡಿಬಿಡುತ್ತೆ. ಅಯ್ಯೋ ಸಾಕಪ್ಪ ಅಂತ ಎದ್ದು ಹೋಗುವಂತೆ ಮಾಡುತ್ತಂತೆ. ಬರೇ ಯೋಗ್ಯರಾದವರಿಗೆ ಮಾತ್ರ ಕೇಳುವಂತೆ ಮಾಡುತ್ತೆ. ಯಾವುದು ಅಂದ್ರೆ ಭಗವಂತನ ಒಂದು ವಿಶೇಷವಾದ ರೂಪ ಇರುತ್ತೆ. ಆ ರೂಪವನ್ನು ಪ್ರಾರ್ಥನೆ ಮಾಡಿ ಎಲ್ಲಾ ಗ್ರಂಥಕಾರರು ಆ ಭಗವದ್ ರೂಪವನ್ನೇ ಪ್ರಾರ್ಥನೆ ಮಾಡುತ್ತಾರೆ. ಯಾಕೆಂದ್ರೆ ಇದು ಶಿಷ್ಯರಿಗೆ ಮಾತ್ರ ಕಿವಿಯಲ್ಲಿ ಹೇಳಬೇಕಾದ ಒಳ್ಳೆ ರಹಸ್ಯಗಳು ಗ್ರಂಥದಲ್ಲಿ ಬರೀತಾ ಇದ್ದೇವೆ. ಈ ಗ್ರಂಥ ಯಾರಿಗಾದರೂ ಸಿಕ್ಕರೆ ಗತಿ ಏನು? ಅಯೋಗ್ಯರಿಗೆ ಗ್ರಂಥ ಕೊಟ್ಟಂತ ಪಾಪ ಬರುತ್ತಲ್ಲ ಅಂದಾಗ ಅಲ್ಲಿ ಒಂದು ಭಗವದ್ ರೂಪವನ್ನ ಉಪಾಸನೆ ಮಾಡುತ್ತಾರಂತವರು. ಏನದು ಅಂದರೆ ಈ ಗ್ರಂಥ ಅಯೋಗ್ಯರ ಕೈಗೆ ಸಿಗದೆ ನೀನು ಮಾಡಬೇಕಯ್ಯ. ಹಾಗೆ ನಾವು ಮಾಡಿದ ಪ್ರವಚನ ಯೋಗ್ಯರಿಗೆ ಮಾತ್ರ ತಲುಪಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿದಾಗ ಒಂದು ವೇಳೆ ಯಾರಾದರೂ ಅಯ್ಯೋ ಅಂತ ಅನ್ನೋರು ಕೂತರು ಕೂಡ ಅವರ ಕಿವಿಗೆ ಬಿದ್ದರೂ ಅವರು ಸಾಕಪ್ಪ ಅಂತ ಮಾರನೇ ದಿವಸ ಬರುವುದೇ ಇಲ್ಲ ಪ್ರವಚನಕ್ಕೆ. ಎಂಟರೇ ಆಗಲ್ಲ, ಅವರು ಹೊರಟೇ ಹೋಗ್ತಾರೆ. ಬಲವಂತ ಕೂತರು ಒಂದು ವೇಳೆ ಏನಾದರೂ ಕರ್ಮ ಪ್ರಾರಬ್ಧ ಇದ್ದು ಯಾರೋ ಒಬ್ಬರು ಕರ್ಕೊಂಡು ಬಂದು ಕೂತರು ಕೂಡ ನಿದ್ದೆಯಲ್ಲೇ ಇರ್ತಾರಷ್ಟೇ ಹೊರತು ಅವರಿಗೆ ಎಚ್ಚರವೇ ಸ್ವಾಮಿ ಕೊಡಲ್ಲ. ವಿಶೇಷವಾಗಿ ನಿದ್ದೆ ಮಾಡಿ ನಾವು ಪ್ರವಚನ ಮಾಡಿದೆವು ಅಂತ ಸಂತೋಷದಿಂದ ಹೋಗುವಂತೆ ಮಾಡಿಬಿಡುತ್ತಾನೆ ಭಗವಂತ. ನಂತರ ಹೇಳ್ತಾ ಇದ್ದಾರೆ ಅಲ್ಲ, ಸಜ್ಜೀವರಾಜವರು ಒಳ್ಳೆಯವರು ಕೂಡ ನಿದ್ದೆ ಮಾಡುತ್ತಾರೆ, ಪಾಪ ಸುಸ್ತಾದ್ರೆ ಅದಕ್ಕೆ ಇಲ್ಲ ಅಂದಿಲ್ಲ. ಸಾಮಾನ್ಯವಾಗಿ ಈ ಪ್ರಯೋಗವನ್ನು ಹೇಳ್ತಾ ಇದ್ದಾರೆ. ಸತ್ಯ ಸಂಕಲ್ಪನು ಸದಾ ಏನೊತ್ತದೆ ಪುರುಷಾರ್ಥವೆಂದರಿದು ಅತ್ಯಧಿಕ ಸಂತೋಷದಿ ನೆನೆಗುತ್ತ ಭುಂಜಿಪುದು ನಿತ್ಯ ಸುಖ ಸಂಪೂರ್ಣ ಪರಮ ಸೂರುತ್ತಮ ಜಗನ್ನಾಥ ವಿಠಲ ಭಕ್ತಿಸಿ ಭವಾಂಬುದಿಯ ಚಿತ್ಸುಖ ವ್ಯಕ್ತಿ ಕೊಡುತ್ತಿಪ್ಪ. ಸತ್ಯ ಸಂಕಲ್ಪನು ಅಂದರೆ ತನ್ನ ಹೊಟ್ಟೆರುವಂತಹ ಜೀವರಾಶಿಗಳನ್ನ ಯಾವಾಗ ಸೃಷ್ಟಿಗೆ ತರಬೇಕು ಎಂಬ ಸಂಕಲ್ಪ ಅವನದ್ದು. ಹಾಗೆ ತಂದವರಿಗೆ ಎಷ್ಟು ಜನ್ಮಗಳು ಕೊಡಬೇಕೆಂಬ ಸಂಕಲ್ಪ, ಆ ಜನ್ಮಗಳ ಮಧ್ಯದಲ್ಲಿ ಎಷ್ಟು ಜನ್ಮಗಳು ಇವರಿಗೆ ತನ್ನ ನೆನಪೇ ಇಲ್ಲದೆ ತಿರುಗಾಡಿಸಬೇಕು ಎಂಬ ಸಂಕಲ್ಪ, ತನ್ನ ನೆನಪು ಯಾವ ಜನ್ಮದಲ್ಲಿ ಕೊಡಬೇಕು, ತದನಂತರ ಎಷ್ಟು ಜನ್ಮಗಳಲ್ಲಿ ಸಾಧನೆ ಮಾಡಿಸಬೇಕು, ಎಲ್ಲರಿಗೂ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ದಿನದಲ್ಲಿ ಯಾವ ಕ್ಷಣದಲ್ಲಿ ಏನೇನು ಉಣಿಸಬೇಕೆಂಬುದು ಕೂಡ ಸತ್ಯವಾಗಿ ಸಂಕಲ್ಪ ಮಾಡಿದ್ದಾನೆ. ಮೋಕ್ಷ ಪರ್ಯಂತ ಚೋರು ಆಚೆ ಈಚೆ ಆಗಲ್ಲ. ಸಾರಿ, ಈಗ ಅನ್ಕೊಂಡಿದ್ದೆ ಸ್ವಲ್ಪ ವ್ಯತ್ಯಾಸ ಆಯಿತು ಎಂಬ ಶಬ್ದವೇ ದೇವರಲ್ಲಿ ಇಲ್ಲ. ಅದಕ್ಕೆ ನಾವು ತುಂಬಾ ಸಂಕಲ್ಪಗಳು ಮಾಡ್ತಾ ಇರ್ತೇವೆ. ಚಾತುರ್ಮಾಸ್ಯ ಮಾಡಬೇಕು ಸಂಕಲ್ಪ ಮಾಡಿದ ಒಂದು ವಾರಕ್ಕೇನೆ ಸುಸ್ತಾಗಿಬಿಟ್ಟಿರುತ್ತೆ. ಪಕ್ಕದವರು ಅವಾಗೆ ವಿಶೇಷವಾಗಿ ಎಲ್ಲ ಅಡಿಗೆಗಳು ಮಾಡ್ಕೊಳ್ತಾ ಇರ್ತಾರೆ. ಅದು ನೋಡಿದ ಕಾಲಕ್ಕೆಲ್ಲ ಯಾಕಾದ್ರೂ ಚಾತುರ್ಮಾಸ ಮಾಡ್ತಾ ಇದ್ದೀವ, ಅವರೇ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ, ಈ ದುಃಖಗಳು ಶುರು ಆಗಿರುತ್ತೆ. ಕೊನೆಗೆ ಥಟ್ ಅಂತ ಚೇಂಜ್ ಆಗಿಬಿಡುತ್ತೆ. ಅದು ದೋಷ ಇಲ್ಲ ಅಂತ ಪರವಾಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸರಿ ಇಲ್ಲಿ ಬಿಡಿ, ಆರಂಭ ಮಾತ್ರ ಇಚ್ಛಾವ, ಆರಂಭ ಮಾತ್ರ ಇಚ್ಛಾವ. ಭಗವಂತನ ವಿಶೇಷವಾಗಿರತಕ್ಕಂಥ ಆಚಾರ ವಿಚಾರ ಭಗವಂತನ ಪ್ರೀತಿಕರವಾದ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಸಾಕು, ಪುಣ್ಯ ಬರುತ್ತೆ. ಶುರು ಮಾಡಿದ್ರು ಬರಲ್ವಾ, ಬಿಡಿ ಅಂತ ಅರ್ಥ ಅಲ್ಲ. ಪೂರ್ಣ ಮಾಡಿ ಒಂದು ವೇಳೆ ತೊಂದರೆಗಳಿಂದ ಏನಾದರೂ ಅನಾರೋಗ್ಯದಿಂದ ಬಿಟ್ಟರು ಕೂಡ ಭಗವಂತ ಕ್ಷಮ ಮಾಡುತ್ತಾನೆ. ಆದರೆ ಅದು ಅನಾರೋಗ್ಯ ಸರಿಯಾಗಿರಬೇಕು, ಸರಿಯಾದ ಕಾರಣ ಆಗಿರಬೇಕು. ಅವರವರೇ ನಮಗೆ ನಾವೇ ಎಕ್ಸ್ಕ್ಯೂಸ್ ಕೊಟ್ಕೋಬೇಕಾದ ರೀತಿ ಇರಬಾರದು. ಆ ರೀತಿಯಲ್ಲಿ ಭಗವಂತ ಸತ್ಯ ಸಂಕಲ್ಪನು ಸದಾ ಏನುತ್ತದೆ ಪುರುಷಾರ್ಥವೆಂದರಿದು, ಭಗವಂತ ಏನು ಕೊಟ್ರೆ ಅದು ಮಹಾಪುರುಷಾರ್ಥ ಅಂತ ತಿಳ್ಕೊಂಡು ಅತ್ಯಧಿಕ ಸಂತೋಷದಿಂದ ನೆನವುತ್ತ ಬುಂಜಿಬುದು. ಆ ಸ್ವಾಮಿ ಕೊಟ್ಟದ್ದು ಸಂತೋಷದಿಂದ, ಅದು ಸ್ವಭಾವ ಸಂತೋಷ ಅಲ್ಲ, ಅತ್ಯಧಿಕ ಸಂತೋಷ ಅಂದ್ರು. ನಾವು ಸಾಮಾನ್ಯವಾಗಿ ನಮಗೆ ಕೊಟ್ಟದ್ದಕ್ಕೆ ತೃಪ್ತಿ ಹೆಚ್ಚಿರಲ್ಲ, ನಮಗೆ ಕೊಟ್ಟದ್ದಕ್ಕೆ ತೃಪ್ತಿ ಇರಲ್ಲ. ಹಾಗೆ ನಮಗೆ ಕೊಟ್ಟ ರೋಗದ ಬಗ್ಗೆ ಅಸಂತೃಪ್ತಿ ಜಾಸ್ತಿ ಇರುತ್ತೆ. ರೋಗವೋ ತೊಂದರೆಯೋ ಏನೋ ಕೊಟ್ಟಿರ್ತಾರಲ್ಲ, ಅಪ್ಪಪ್ಪ ಪ್ರಪಂಚದಲ್ಲಿ ನನಕ್ಕಿಂತ ದುಃಖ ಪಡೋರು ಇನ್ನಿಲ್ಲ ಅಂತ ಪ್ರತಿಯೊಬ್ಬರು ಅಂದ್ಕೊಳ್ತಾ ಇರ್ತೀವಿ. ಹಾಗೆ ಫೆಸಿಲಿಟಿ ಇಲ್ಲ ಕಡಿಮೆ ಇದೆ ಅಂದುಕೊಳ್ಳೋದು ನಾವೇ, ಎಲ್ಲರೂ ಚೆನ್ನಾಗಿದೆ ನನ್ನೊಬ್ಬರೇ ಚೆನ್ನಾಗಿಲ್ಲ, ಈ ತರ ಆಲೋಚನೆ ಬರ್ತಾ ಇರುತ್ತೆ. ಅವಾಗ ಹೇಳ್ತಾರೆ ಚೂರು ಆಚೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಚಾರ್ಯ. ಹೇಳ್ತಾರೆ ಸ್ವಲ್ಪ ಲೋಕ ನೋಡಿ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಕೆಲವರು ನೋಡಿದಾಗ ಕೈಯೇ ಇರಲ್ಲ, ಕಾಲೇ ಇರಲ್ಲ, ಮಾತೇ ಇರಲ್ಲ, ಕಣ್ಣೇ ಇರಲ್ಲ, ಅಂಥವರನ್ನ ನೋಡಿದಾಗ ಸ್ವಾಮಿ ಅಪ್ಪ ಎಷ್ಟೋ ಉಪಕಾರ ಮಾಡಿದ್ವಿ ಮಹಾರಾಯ. ಕೆಲವರು ನೋಡಿದ್ರೆ ಅನ್ನ ನಿತ್ಯ ಅನ್ನಕ್ಕೆ ಭಿಕ್ಷೆ ಬೇಡ್ತಾ ಇರ್ತಾರೆ, ಯಾರ್ಯಾರ ಕಾಲು ಹಿಡಿತಾ ಇರ್ತಾರೆ, ಅಂಥದ್ದು ನಿತ್ಯ ಸ್ವಾಮಿ ಕೊಟ್ಟನಲ್ಲ, ಅವಾಗ ಸಂತೋಷ ತಾನಾಗಿ ಬರುತ್ತೆ. ಇನ್ನೊಬ್ಬರ ಕಷ್ಟವನ್ನು ನೋಡಿದಾಗ ನಮಗೆ ಆ ಕಷ್ಟ ಕೊಟ್ಟಿಲ್ಲಲ್ಲ ಸ್ವಾಮಿ, ಎಷ್ಟೋ ದಯಾ ಮಾಡಿದ ಅಂತ ಅತ್ಯಧಿಕ ಸಂತೋಷದಿ. ಆತ ಏನು ಕೊಟ್ಟರು ಕೂಡ, ಸುಖ ಕೊಟ್ಟರು ಕಷ್ಟ ಕೊಟ್ಟರು ಕೂಡ ಒಳ್ಳೆದಕ್ಕೆ ಕೊಟ್ಟ ಅಂತ ನೆನೆಮುತ್ತ ಗುಂಜಿಪುದು. ಇಲ್ಲಿ ಗುಂಜಿಸೋದು ಯಾವಾಗೂ ಪ್ರಾರಬ್ಧ ಕರ್ಮ, ಅದು ಇದು ಉಣ್ಣೋದೇನೋ ನಮ್ಮಲ್ಲಿ ಇದ್ದೇ ಇದೆ, ಯಾರಿಲ್ಲ ಅಂತ ಹೇಳಿದ್ರು. ಆದರೆ ಉಣ್ಣೋ ಕಾಲಕ್ಕೆ ದೇವರ ನೆನಪು ಇರಲ್ಲ, ಆ ನೆನಪು ಬರಬೇಕು. ಯಾವುದು ಊಟ ಮಾತ್ರ ಅಲ್ಲ, ನಾನಾ ಪ್ರಾರಬ್ಧ ಕರ್ಮಗಳು ನಾನಾ ದುಃಖ ಸುಖ ಏನು ಬಂದರೂ ಕೂಡ ಕೊಟ್ಟವನು ಶ್ರೀಹರಿ, ಕಾವ ಕೊಲ್ಲುವ ತಾನೆ ಅನ್ಯರು ಎನಗಿಲ್ಲ, ಶ್ರೀಹರಿಯೇ ನಮ್ಮಲ್ಲಿ ನಿಂತು ಉದ್ಧಾರ ಮಾಡುತ್ತಾನೆ ಅಂತ ಭಗವಂತ ಯಾರು ಚಿಂತನೆ ಮಾಡಿದರೆ ಅವರಿಗೆ ನಿತ್ಯ ಸುಖ ಸಂಪೂರ್ಣ ಪರಮ ಸುಹೃತ್ತಮ ಜಗನ್ನಾಥ ವಿಠಲ. ಭಗವಂತ ಹೇಗಿದ್ದಾನೆ, ನಿತ್ಯ ಸುಖ ಸಂಪೂರ್ಣ, ಅವನಿಗೇನು ಬೇಕಾಗಿಲ್ಲ ನಮ್ಮಿಂದ, ಪೂರ್ಣ ಆನಂದಭರಿತನಾಗಿದ್ದಾನೆ. ಪರಮ ಸುರೋತ್ತಮ, ಪರಮ ಸರ್ವೋತ್ತಮ, ಸುಹೃತ್ತಮ, ಸುಹೃತ್ತ ಸುಹೃತ್ತಮ ಅಂದ್ರೆ ಸುಹೃತ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಪರಮಸ್ನೇಹವಾನ್ ಜೀವಾಂತರ್ಯಾಮಿ ಹರಿಹಿ. ಜೀವಾಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಹರಿ ತುಂಬಾ ಸ್ನೇಹದಿಂದ ನಮ್ಮ ಹೃದಯದಲ್ಲಿ ನಿಂತಿದ್ದಾನೆ. ನಮ್ಮಿಂದ ಏನೂ ಬಯಸದೆ ನಮಗೆ ಉಪಕಾರ ಮಾಡುವ ವ್ಯಕ್ತಿಗಳನ್ನ ಸುಹೃತ್ ಅಂತ ಕರೀತಾರೆ. ಅಂಥವರಲ್ಲಿ ಸುಹೃತ್, ಸುಹೃತ್ತರ, ಸುಹೃತ್ತಮ ಅಂತ ಮೂರು ಭಾಗ. ಸುಹೃತ್ ಏನು ಬಯಸದೆ ಉಪಕಾರ ಮಾಡುತ್ತಾರೆ, ಅದರಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಇರುವಂತವರನ್ನ ಏನು ಎಂದು ಬಯಸಲ್ಲ, ಅವರನ್ನ ಸುಹೃತ್ತರ ಅಂತ ಕರೀತಾರೆ. ಏನೋ ಟಾಪ್ ಮೋಸ್ಟ್ ಪಿಚ್ ಇನ್ನು ಇದಕ್ಕಿಂತ ಯಾರು ಇಲ್ಲ ಅಂದ್ರೆ ಅದನ್ನು ಸುಹೃತ್ತಮ ಅಂದ್ರು. ಯಾರು ಭಗವಂತ? ಸುಹೃತ್ತಮ, ಅದರಲ್ಲೂ ಪರಮ ಸುಹೃತ್ತಮ. ಪರಮ ಸುಹೃತ್ ಅಂದ್ರೆ ಯಾರು? ಅದಕ್ಕೆ ಹೇಳ್ತಾರೆ ಸುಹೃತ್ ಯಾರ್ಯಾರು ಅಂದ್ರೆ ನಮ್ಮಿಂದ ಏನೂ ಬಯಸದೆ ಉಪಕಾರ ಮಾಡುವವರು ಯಾರಾದ್ರೂ ಇದ್ದಾರಾ ಅಂತ ನೋಡಿದರೆ ಗುರುಗಳು, ತಂದೆ, ತಾಯಿ ಇವರೆಲ್ಲ ನಮ್ಮಿಂದ ಏನು ಬಯಸದೆ ನೀ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಮಾಡುವವರು ಇವರೆಲ್ಲ ಸುಹೃತ್. ಅವರಲ್ಲಿ ಅವರಕ್ಕಿಂತ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ನಮಗೆ ಉಪಕಾರ ಮಾಡುವವರು ಯಾರು ಅಂದ್ರೆ ಸುಹೃತ್ತರರು ಅಂದರೆ ರುಜುಗಣಸ್ಥರಾದ ವಾಯು ಬ್ರಹ್ಮಾದಿ ದೇವತೆಗಳು ಸುಹೃತ್ತರರು ಅಂತ. ಅದರಲ್ಲೂ ಕೂಡ ನಮ್ಮಿಂದ ಏನೂ ಅಪೇಕ್ಷಾ ಮಾಡದೆ ಮಾಡತಕ್ಕಂಥವಳು ಯಾರು ಅಂದ್ರೆ ಲಕ್ಷ್ಮೀದೇವಿ, ಸುಹೃತ್ತಮಳು. ಆ ಸುಹೃತ್ತಮಳಾದ ಲಕ್ಷ್ಮೀದೇವಿಗೂ ಮೀರಿ ನಮಗೆ ಉಪಕಾರ ಮಾಡುವವ ಅದಕ್ಕೆ ಪರಮ ಸುಹೃತ್ತಮ ಅಂತ ಹೇಳಿದರು. ಪರಮ ಸುಹೃತ್ತಮ ಜಗನ್ನಾಥ ವಿಠಲ, ಜಗತ್ತಿಗ ನಾಥನಾದ ವಿಠಲ. ವಿದಾ ಜ್ಞಾನೇನ ಠ್ವಾಠಾನ್ ಶೂನ್ಯಾನ್ ಲಾತೆ ಗೃಹಾತೀತಿ ವಿಠಲ. ಅಂದರೆ ಸ್ವಾಮಿ ಜ್ಞಾನ ಶೂನ್ಯರಾದವರನ್ನ ಹತ್ರ ಕರೆದು ಅವರನ್ನು ರಕ್ಷಣೆ ಮಾಡ್ತಾನಾದ್ದರಿಂದ ದೇವರಿಗೆ ವಿಠಲ ಅಂತ ಹೆಸರು. ಅಂಥ ಜಗನ್ನಾಥ ವಿಠಲ ಭವಾಂಬುದಿಯ ಬತ್ತಿಸಿ ನಮ್ಮ ಸಂಸಾರ ಸಮುದ್ರವನ್ನೇ ಬತ್ತುವಂತೆ ಮಾಡಿಬಿಟ್ಟು ಹೇಗೆ ಬತ್ತಿಸ್ತಾನೆ ಅಂದ್ರೆ ತಪ್ತ ಲೋಹಾಕ್ತವಾರ್ವತ್ ಕಾದ ಕಬ್ಬಿಣದ ಹಂಚಿನ ಮೇಲೆ ನೀರು ಬಿದ್ದರೆ ಹೇಗೆ ಆವಿಯಾಗಿ ಬಿಡುತ್ತೋ ಹಾಗೆ ನಮ್ಮ ಸಂಸಾರವನ್ನ ಬತ್ತಿಸಿ ಚಿತ್ ಸುಖ ವ್ಯಕ್ತಿ ಕೊಡುತ್ತಿಪ್ಪ. ನಮಗೆ ಚಿತ್ ಸುಖ ಅಂದ್ರೆ ಚಿತ್ ಅಂದ್ರೆ ಜ್ಞಾನ, ಸುಖ ಅಂದ್ರೆ ಆನಂದ, ಜ್ಞಾನಾನಂದ ವ್ಯಕ್ತಿ ನಮ್ಮ ಒಳಗಿರತಕ್ಕಂತಹ ಸ್ವರೂಪದಲ್ಲಿರುವ ಜ್ಞಾನ ಆನಂದಗಳನ್ನ ಹೊರತಂದು ನಮಗೆ ಆನಂದ ಕೊಡತಾನೆ. ಎಲ್ಲಿ? ಮೋಕ್ಷದಲ್ಲಿ ಅಂತ ತಿಳಿಸಿಕೊಟ್ಟಲ್ಲಿಗೆ ನಮ್ಮ ಗುರುರಾಜರು, ನಮ್ಮ ಜಗನ್ನಾಥರಾಯರು ಮಾಡಿರತಕ್ಕಂಥ ನಾಮಸ್ಮರಣ ಸಂಧಿಯನ್ನು ಪೂರ್ಣ ಮಾಡ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಡಿಂದ ವಿಶೇಷವಾಗಿ ಜೀವನ ಪ್ರಕ್ರಿಯಾ ಸಂಧಿ ಅಂತ ಹೊರಡುತ್ತೆ. ಅದರಲ್ಲಿ ತುಂಬಾ ವಿಶೇಷಗಳು ಬರುತ್ತೆ. ಅದರಲ್ಲಿ ನಮ್ಮ ಹೃದಯದಲ್ಲಿರುವ ಭಗವಂತನ ಚಿಂತನ ಎಲ್ಲವನ್ನ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಅದೇ ಅದನ್ನೇ ಪಿತೃಗಣ ಸಂಧಿ ಅಂತಲೂ ಕರೆಯೋದು, ಅದನ್ನೇ ಜೀವನ ಪ್ರಕ್ರಿಯಾ ಸಂಧಿ ಅಂತಲೂ ಕರೆಯೋದು. ಅದರಲ್ಲಿ ಪಿತೃಗಳ ವಿಚಾರ ಸ್ವಲ್ಪ ಹೇಳುತ್ತಾರೆ, ತದನಂತರ ಮತ್ತು ಹೃದಯ ಕಮಲ ಅದರೊಳಗಿರುವ ಭಗವದ್ ರೂಪಗಳ ವಿಚಾರ ಎಲ್ಲ ವಿಸ್ತಾರವಾಗಿ ಹೇಳ್ತಾ ಬರ್ತದೆ.